ದೇವರಿಗೆ ರೂಪ ಉಂಟೆ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳುತ್ತಾನೆ, ಅಂತಕಾಲೇ ಚಮಾಂ ಏವ ಸ್ಮರನ್ ಮುಕ್ತ್ವ ಕಲೇವರಂ ಯಹ ಪ್ರಯಾತಿ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅಂತಕಾಲೇ ಅಂದರೆ ಮರಣದ ಸಮಯದಲ್ಲಿ, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾರು ದೇಹವನ್ನು ಬಿಡುತ್ತಾನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ನಾಸ್ತ್ಯತ್ರ ಸಂಶಯ. ಇಲ್ಲಿ ಕೃಷ್ಣನು ಮಾಂ ಎಂಬ ಪದವನ್ನು ಉಪಯೋಗಿಸುತ್ತಾನೆ. ಮಾಂ ಅಂದರೆ ನನ್ನನ್ನು, ಅಂದರೆ ಕೃಷ್ಣನನ್ನು, ಏಕೆಂದರೆ ಕೃಷ್ಣನು ಮಾತನಾಡುತ್ತಿದ್ದಾನೆ, ಆದ್ದರಿಂದ ಅದು ಕೃಷ್ಣನಿಗೆ ಸೂಚಿಸುತ್ತದೆ. ಮಾಯಾವಾದಿಗಳು ಹೇಳುತ್ತಾರೆ, ಮಾಂ ಅಂದರೆ ಯಾರನ್ನಾದರೂ ಊಹಿಸಿಕೊಳ್ಳಬಹುದು, ಇದು ಸರಿಯಲ್ಲ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ನನಗೆ ನೀರು ಬೇಕು ಎಂದು ಯಾರಾದರೂ ಕೇಳಿದಾಗ ಅವರಿಗೆ ನೀರು ಕೊಡಬೇಕು, ಯಾರಿಗೆ ಕೊಟ್ಟರೂ ಒಂದೇ ಎಂದು ತಪ್ಪಾಗಿ ಭಾವಿಸಬಾರದು. ಯಾರಿಗೋ ನೀರು ಕೊಟ್ಟರೆ ದಾಹ ಇರುವವನಿಗೆ ಹೇಗೆ ಬಾಯಾರಿಕೆ ತೀರುತ್ತದೆ, ಇದು ಸರಿಯಲ್ಲ. ನನಗೆ ನೀರು ಬೇಕು ಎಂದು ಕೇಳಿದಾಗ ನನಗೆ ನೀರು ಕೊಡಬೇಕು, ಯಾರಿಗೋ ನೀರನ್ನು ಕೊಟ್ಟರೆ ಪ್ರಯೋಜನವೇನು? ಆದ್ದರಿಂದ ಕೃಷ್ಣನು ಏನನ್ನು ಹೇಳುತ್ತಾನೋ ಅದನ್ನು ಯಥಾರೂಪವಾಗಿ ಸ್ವೀಕರಿಸಬೇಕು, ಅದನ್ನು ಕೃಷ್ಣನೇ ಹೇಳಿದನು ಎಂದು ಅಂಗೀಕರಿಸಬೇಕು, ಊಹಿಸಿಕೊಳ್ಳಬಾರದು, ಯಾರೋ ಹೇಳಿದರು ಎಂದು ಊಹಿಸಿಕೊಳ್ಳಬಾರದು. ಆಗಲೇ ಭಗವದ್ಗೀತೆಯ ನಿಜವಾದ ಪರಿಣಾಮವು ನಮ್ಮಲ್ಲಿ ಬೀರುತ್ತದೆ, ಊಹಿಸಿಕೊಂಡರೆ ಅದರ ಪ್ರಯೋಜನವೇ ಇಲ್ಲ. ಇಲ್ಲಿ ಕೃಷ್ಣನು ಮಾಂ ಎಂದು ಹೇಳಿದಾಗ ಅವನಿಗೆ ರೂಪವಿದೆ ಎಂದು ಅರ್ಥ. ರೂಪರಹಿತನಲ್ಲ ಕೃಷ್ಣನು. ನನಗೆ ರೂಪವುಂಟು, ನಿಮಗೆ ರೂಪವುಂಟು, ಎಲ್ಲ ವಸ್ತುಗಳಿಗೂ ರೂಪವುಂಟು, ಆದರೆ ಏಕೆ ಕೃಷ್ಣನಿಗೆ ಭಗವಂತನಿಗೆ ರೂಪವಿರಬಾರದು? ಕೃಷ್ಣನು ನಿರಾಕಾರದ ಸ್ವರೂಪದಲ್ಲಿ ಎಲ್ಲವನ್ನು ಆವರಿಸಿದ್ದಾನೆ, ಇದು ಸತ್ಯ. ಆದರೆ ಅದರ ಅರ್ಥ ಅವನಿಗೆ ರೂಪವಿಲ್ಲ ಎಂದು ಅಲ್ಲ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತ. ಕೃಷ್ಣನ್ ಹೇಳುತ್ತಾನೆ, ಅರ್ಜುನ, ನೀನು ನೋಡುತ್ತಿರುವ ಈ ಪ್ರಪಂಚವನ್ನು ನನ್ನ ಶಕ್ತಿಯಿಂದಲೇ ಸೃಷ್ಟಿಸಿದ್ದೇನೆ. ಮಯ, ಮಯ ಎಂದರೆ ನನ್ನ. ಈಗ ಕೃಷ್ಣನು ಅಥವಾ ದೇವರು ಸೃಷ್ಟಿ ಮಾಡಿದ್ದಾಯಿತು, ಆದ್ದರಿಂದ ದೇವರು ಮುಗಿದು ಹೋದ ಎಂದು ಅರ್ಥವಲ್ಲ. ಈಗ ನಾನು ಒಂದು ಕೆಲಸವನ್ನು ಮಾಡುತ್ತೇನೆ, ನೀವು ಒಂದು ಕೆಲಸವನ್ನು ಮಾಡುತ್ತೀರಾ, ಕೆಲಸವು ಮುಗಿದ ನಂತರ ನಾನು ಮತ್ತೆ ನೀವು ಮುಗಿದು ಹೋದೆವು ಎಂದು ಅರ್ಥ ಅಲ್ಲ. ನಾನು ಇರುತ್ತೇನೆ, ನೀವು ಇರುತ್ತೀರ. ಅದೇ ರೀತಿಯಲ್ಲಿ ಕೃಷ್ಣನು ಹೇಳುತ್ತಾನೆ, ಮಯ ನನ್ನಿಂದ ಮಾಡಲ್ಪಟ್ಟಿತು, ಇದರಿಂದ ಕೃಷ್ಣನ ರೂಪವು ಮುಗಿದು ಹೋಯಿತು ಎಂದ ಅರ್ಥವಲ್ಲ. ಇದು ತುಂಬಾ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಏಕೆ ದೇವರು ನಿರಾಕಾರವಾಗಿರಬೇಕು? ಕೃಷ್ಣನ ಶಕ್ತಿಯನ್ನು ಸೃಷ್ಟಿಯ ಎಲ್ಲಾ ಕಡೆ ನೋಡಬಹುದು, ಆದ್ದರಿಂದ ಕೃಷ್ಣನಿಗೆ ರೂಪವಿಲ್ಲ ಎಂದು ಅರ್ಥವಲ್ಲ. ಶ್ರೀಲ ಪ್ರಭುಪಾದರು ಒಂದು ಫೋರ್ಡ್ ಕಾರ್ ಫ್ಯಾಕ್ಟರಿಯ ಉದಾಹರಣೆಯನ್ನು ಕೊಡುತ್ತಾರೆ. ಮಾಲೀಕನು ಫೋರ್ಡ್ ತನ್ನ ಫ್ಯಾಕ್ಟರಿಯಲ್ಲಿ ಇಲ್ಲದಿದ್ದರೂ ಆತನ ಶಕ್ತಿಯನ್ನ, ನಿಯಂತ್ರಣವನ್ನ ಫೋರ್ಡ್ ಫ್ಯಾಕ್ಟರಿಯ ಎಲ್ಲಾ ಕೆಲಸಗಾರರು ಪ್ರತಿಯೊಂದು ಮೂಲೆಯಲ್ಲೂ ನೋಡುತ್ತಾರೆ, ಆತನ ನಿಯಂತ್ರಣವನ್ನು ಎಲ್ಲಾ ಕಡೆ ಕಾಣುತ್ತಾರೆ ಕೆಲಸಗಾರರು. ಅವನ ಒಂದು ನಿರಾಕಾರ ಶಕ್ತಿ ಫ್ಯಾಕ್ಟರಿಯ ಎಲ್ಲಾ ಮೂಲೆಯಲ್ಲಿ ಇರುತ್ತದೆ, ಅವನ ನಿಯಂತ್ರಣ ಇಡೀ ಫ್ಯಾಕ್ಟರಿಯಲ್ಲಿ ಇರುತ್ತದೆ. ಆದರೆ ಅವನು ಮುಗಿದು ಹೋದ ಎಂದು ಅರ್ಥವಲ್ಲ, ಫೋರ್ಡ್ ಮುಗಿದು ಹೋದ ಎಂದು ಅರ್ಥವಲ್ಲ. ಅವನು ತನ್ನ ವೈಯಕ್ತಿಕ ಸ್ವರೂಪದಲ್ಲಿ ಇರುತ್ತಾನೆ, ಒಬ್ಬ ವ್ಯಕ್ತಿಯಾಗಿ ಇರುತ್ತಾನೆ. ಇದೇ ರೀತಿಯಲ್ಲಿ ಕೃಷ್ಣನ ಇರುವಿಕೆಯನ್ನು ಪ್ರತಿಯೊಂದು ಅಣುವಿನಲ್ಲಿಯೂ ನೋಡಬಹುದು, ಆದರೆ ಅವನ ರೂಪವು ಮುಗಿದು ಹೋಯಿತು ಎಂದು ಅರ್ಥವಲ್ಲ. ಎಲ್ಲವೂ ಕೃಷ್ಣನಲ್ಲಿ ನೆಲೆಸಿದೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವೂ ನನ್ನಲ್ಲಿ ನೆಲೆಸಿದೆ ಎಂದು ಹೇಳುತ್ತಾನೆ ಕೃಷ್ಣನು. ಈಗ ಯಾರಾದರೂ ಹೇಳಬಹುದು, ಒಂದು ಮೇಜು ಅಥವಾ ಟೇಬಲ್ ಇದೆ, ಆ ಟೇಬಲ್ ಕೂಡ ಕೃಷ್ಣನಲ್ಲಿ ಇದೆ. ಏಕೆಂದರೆ ಕೃಷ್ಣನು ಹೇಳುತ್ತಾನೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ. ಕೃಷ್ಣನು ಹೇಳುತ್ತಾನೆ, ನಾನು ಎಲ್ಲದರಲ್ಲಿಯೂ ಇದ್ದೇನೆ. ಆದ್ದರಿಂದ ಈಗ ಟೇಬಲ್ ಅಲ್ಲಿ ಕೂಡ ಕೃಷ್ಣನ್ ಇದ್ದಾನೆ, ಆ ಟೇಬಲ್ ಕೂಡ ಈಗ ಕೃಷ್ಣನೇ. ಆದ್ದರಿಂದ ಟೇಬಲ್ ಅನ್ನೇ ನಾನು ಕೃಷ್ಣ ಎಂದು ಪೂಜಿಸುತ್ತೇನೆ. ಈ ರೀತಿಯಲ್ಲಿ ಯಾರಾದರೂ ವಾದ ಮಾಡಬಹುದು. ಆದ್ದರಿಂದ ಕೃಷ್ಣನು ಅದೇ ಶ್ಲೋಕದಲ್ಲಿ ಹೇಳುತ್ತಾನೆ, ನಚಾಹಂ ತೇಷ್ವಸ್ಥಿತ, ಆದರೆ ನಾನು ಅವುಗಳಲ್ಲಿಲ್ಲ, ಎಲ್ಲವೂ ನನ್ನಲ್ಲಿ ನೆಲೆಸಿದೆ ಆದರೆ ನಾನು ಅವುಗಳಲ್ಲಿಲ್ಲ, ಆದ್ದರಿಂದ ಕೃಷ್ಣನು ಟೇಬಲ್ನಲ್ಲಿ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಉದಾಹರಣೆ, ನಮ್ಮ ತಲೆಯ ಕೂದಲು ನಮ್ಮಲ್ಲಿ ನೆಲೆಸಿದೆ ಎಂದು ಹೇಳಬಹುದು, ಆದರೆ ನಾವು ನಮ್ಮ ತಲೆಯ ಕೂದಲಿನಲ್ಲಿ ನೆಲೆಸಿದ್ದೇವೆ ಇದ್ದೇವೆ ಎಂದು ಹೇಳುವುದು ಮೂರ್ಖತನ. ನಮ್ಮ ತಲೆಯ ಕೂದಲು ನಮ್ಮಲ್ಲಿ ಇದೆ ನೆಲೆಸಿದೆ ಎಂದು ಹೇಳಬಹುದು, ಆದರೆ ನಾವು ನಮ್ಮ ತಲೆಯ ಕೂದಲಿನಲ್ಲಿ ನೆಲೆಸಿದ್ದೇವೆ ಎಂದು ಹೇಳುವುದು ಸರಿಯಲ್ಲ. ಇದನ್ನು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಬೇಕು. ಇದನ್ನು ತಿಳಿಯಲು ಶ್ರೀಲ ಪ್ರಭುಪಾದರು ಮತ್ತೊಂದು ಉದಾಹರಣೆಯನ್ನು ಕೊಡುತ್ತಾರೆ. ಸೂರ್ಯನು ಹಾಗೂ ಸೂರ್ಯನ ಕಿರಣಗಳು ಒಂದೇ. ಹೀಗಿದ್ದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಮನೆಯಲ್ಲಿ ಬಂದ ಮಾತ್ರಕ್ಕೆ ಸೂರ್ಯನೇ ಮನೆಯಲ್ಲಿ ಬಂದು ಬಿಟ್ಟ ಎಂದು ತಿಳಿಯುವುದು ಸರಿಯಲ್ಲ. ಆದ್ದರಿಂದ ನಾವು ಭಗವಂತನು ನನಗೆ ಶರಣಾಗು ಎಂದು ಹೇಳಿದಾಗ ಅವನಿಗೆ ನಾವು ಶರಣಾಗಬೇಕು. ಇದು ಬುದ್ಧಿವಂತರ ಲಕ್ಷಣ. ನಿರಾಕಾರದ ಬಗ್ಗೆ ಕೃಷ್ಣನು 12ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾನೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ನಿರಾಕಾರದ ಬ್ರಹ್ಮನಿನ ಸಿದ್ಧಾಂತಕ್ಕೆ ಯಾರು ಅಂಟಿಕೊಳ್ಳುತ್ತಾರೋ ಅವರ ಮಾರ್ಗವು ಕ್ಲೇಶಕರವಾದದ್ದು, ಅಂದರೆ ತೊಂದರೆಯಾದದ್ದು, ಸಮಸ್ಯೆಗಳಾದದ್ದು. ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರ್ ಅವಾಪ್ಯತೆ. ದೇಹವತ್, ನಾವು ಈ ದೇಹದಲ್ಲಿರುವುದರಿಂದ ನಮ್ಮ ಇಂದ್ರಿಯಗಳಿಗೆ ರೂಪವಿಲ್ಲದ ಒಂದನ್ನು ಸ್ವೀಕರಿಸುವುದಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಸಹಜವಾದ ರೀತಿಯಲ್ಲಿ ನಾವು ನಿರಾಕಾರವನ್ನು ಯೋಚಿಸಿದರೆ ಅದು ಸಮಸ್ಯೆಗಳ ವ್ಯವಹಾರ. ವಾಸ್ತವವಾಗಿಯೂ ದೇವರು ನಿರಾಕಾರವಲ್ಲ, ಆದರೆ ಅವನ ರೂಪವು ಅಥವಾ ಆಕಾರವು ವ್ಯತ್ಯಾಸವಾದದ್ದು. ಎಲ್ಲದಕ್ಕೂ ರೂಪವಿದೆ, ರೂಪವಿಲ್ಲದೆ ಏನೂ ಇಲ್ಲ. ಸೃಷ್ಟಿಯ ಅತಿ ಚಿಕ್ಕ ಅಣುವಿಗೆ ಕೂಡ ರೂಪವಿದೆ. ರೇಖಾಗಣಿತ ಅಥವಾ ಜಾಮೆಟ್ರಿ ಒಂದು ಪಾಯಿಂಟ್ಗೆ ಅಥವಾ ಚುಕ್ಕೆಗೆ ಉದ್ದ ಅಗಲ ಅಂದರೆ ಲೆಂತ್ ಮತ್ತು ಬ್ರೆಡ್ತ್ ಇಲ್ಲ ಎಂದು ಹೇಳುತ್ತದೆ, ಮೆಜರ್ಮೆಂಟ್ ಇಲ್ಲ ಎಂದು ಹೇಳುತ್ತದೆ. ಏಕೆಂದರೆ ಅಳತೆ ಮಾಡುವ ಸಲಕರಣೆಗೆ ಅಂದರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಗೆ ಅಳತೆ ಮಾಡಲು ಸಾಮರ್ಥ್ಯವಿಲ್ಲ, ಚುಕ್ಕೆಯನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಆದರೆ ಚುಕ್ಕೆಗೆ ಕೂಡ ಒಂದು ರೂಪವಿದೆ, ಅಳತೆ ಮಾಡಲು ಸಾಧ್ಯವಿಲ್ಲ ಅಷ್ಟೇ. ಒಂದು ಡಾಟ್ ಅಥವಾ ಚುಕ್ಕೆ ಇಟ್ಟಾಗ ನಮ್ಮ ಕಣ್ಣುಗಳಿಗೆ ಚುಕ್ಕೆಯ ರೂಪ ಕಾಣುತ್ತದೆ. ಆದ್ದರಿಂದ ರೂಪವಿಲ್ಲದ್ದು ಏನೂ ಇಲ್ಲ. ಆತ್ಮವು ಅನೋರ್ ಅನೀಯಾನ್ ಮಹತೋ ಮಹಿಯಾನ್, ಅಂದರೆ ಆತ್ಮವು ಅತಿ ದೊಡ್ಡದರಲ್ಲಿ ದೊಡ್ಡದು ಹಾಗೂ ಅತಿ ಚಿಕ್ಕದರಲ್ಲಿ ಚಿಕ್ಕದು. ನಮಗೆ ತುಂಬಾ ಚಿಕ್ಕದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ, ಅತಿ ದೊಡ್ಡದನ್ನು ನೋಡುವುದಕ್ಕೂ ಆಗೋದಿಲ್ಲ. ಅತಿ ದೊಡ್ಡದಾದ ಆಕಾಶವನ್ನು ಯೋಚಿಸಬಹುದು, ಅದು ಅನಂತವಾಗಿರುತ್ತದೆ. ಆದರೆ ಅಂತಹ ಮಿತಿ ಕಾಣದ ಲಕ್ಷ ಕೋಟಿ ಆಕಾಶಗಳು ಭಗವಂತನಲ್ಲಿ ನೆಲೆಸಿದೆ, ಕೃಷ್ಣನಲ್ಲಿ ನೆಲೆಸಿದೆ. ಇದು ಭಗವಂತನ ಶಕ್ತಿ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಯಸ್ಯೈಕ ನಿಶ್ವಸಿತ ಕಾಲಮತಾವಲಂಬ್ಯ. ಈ ಜ್ಞಾನವನ್ನೆಲ್ಲ ನಾವು ಶಾಸ್ತ್ರಗಳಿಂದಲೇ ಪಡೆಯಬೇಕು. ಸೂರ್ಯ ಮಂಡಲವು ನಮ್ಮ ಕಣ್ಣಿಗೆ ಒಂದು ಚಿಕ್ಕ ರೌಂಡ್ ವೃತ್ತಾಕಾರದ ತಟ್ಟೆ ಹಾಗೆ ಕಾಣುತ್ತದೆ, ಆದರೆ ಅದು ಬಹು ದೊಡ್ಡದಾಗಿ ಅಳತೆ ಉಳ್ಳದ್ದು. ನಾವಿರುವ ಈ ಭೂಮಂಡಲಕ್ಕಿಂತ ಸಾವಿರಾರು ಬಾರಿ ದೊಡ್ಡದು ಸೂರ್ಯಮಂಡಲವು, ಆದರೆ ಅದು ನಮ್ಮ ಕಣ್ಣುಗಳಿಗೆ ಒಂದು ಚಿಕ್ಕ ತಟ್ಟೆಯಂತೆ ಕಾಣುತ್ತದೆ. ಆದ್ದರಿಂದ ನಮ್ಮ ಇಂದ್ರಿಯಗಳಿಗೆ ಎಷ್ಟು ನಿಯಮಿತ ಶಕ್ತಿ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ಹೇಗೆ ಸೂರ್ಯಮಂಡಲದ ಅಳತೆಯನ್ನು ವಿಜ್ಞಾನವು ಹೇಳುವುದನ್ನು ನಂಬುತ್ತೇವೆಯೋ, ವೇದಗಳು ಹೇಳಿದಂತೆ ಆ ಅನಂತ ಗುಣಗಳಿರುವ ಭಗವಂತನನ್ನು ನಂಬಬೇಕು, ಶಾಸ್ತ್ರಗಳು ಹೇಳಿದಂತೆ ನೋಡಬೇಕು. ಒಂದು ಸೂರ್ಯಮಂಡಲವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ಲೆಕ್ಕವಿಲ್ಲದ ಬ್ರಹ್ಮಾಂಡಗಳನ್ನು ಇಡೀ ಸೃಷ್ಟಿಯನ್ನು ತನ್ನಲ್ಲಿಟ್ಟುಕೊಂಡಿರುವ ದೇವರನ್ನ ಶ್ರೀಕೃಷ್ಣನನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು? ಇದು ಅಸಾಧ್ಯ. ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಅಂಗೀಕರಿಸಬೇಕು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಯಸ್ಯೈಕ ನಿಶ್ವಸಿತ ಕಾಲಮತಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡ ನಾಥಾಹ. ನಾವು ಇರುವ ಈ ಬ್ರಹ್ಮಾಂಡದಂತೆ ಎಷ್ಟೊಂದು ಬ್ರಹ್ಮಾಂಡಗಳಿವೆ. ಈ ಎಲ್ಲಾ ಬ್ರಹ್ಮಾಂಡಗಳು ಭಗವಂತನಾದ ವಿಷ್ಣು ಒಂದೇ ಒಂದು ಸಲ ಉಸಿರನ್ನು ಎಳೆದಾಗ ಎಲ್ಲಾ ಬ್ರಹ್ಮಾಂಡಗಳು ಒಳಕ್ಕೆ ಹೋಗುತ್ತದೆ. ಪುನಃ ಒಂದೇ ಒಂದು ಸಲ ಉಸಿರನ್ನು ಆಚೆ ಬಿಟ್ಟಾಗ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತದೆ. ಇದು ಭಗವಂತನ ಶಕ್ತಿ. ಈಗ ಈ ವಿಷ್ಣುವಿನ ಒಂದು ಉಸಿರಿನ ಸಮಯ ಎಷ್ಟು ಎಂದು ಗೊತ್ತೇ? ಯುಗಗಳು ನಾಲ್ಕು, ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ ಹಾಗೂ ಸತ್ಯಯುಗ. ಕಲಿಯುಗದ ಕಾಲದ ಅವಧಿ 432,000 ವರ್ಷಗಳು. ದ್ವಾಪರಯುಗವು ಕಲಿಯುಗದ 2ರಷ್ಟು ಪಟ್ಟು, ತ್ರೇತಾಯುಗವು ಕಲಿಯುಗದ 3ರಷ್ಟು ಪಟ್ಟು, ಸತ್ಯಯುಗವು ಕಲಿಯುಗದ 4ರಷ್ಟು ಪಟ್ಟು. ಅಲ್ಲಿಗೆ ಕಲಿಯುಗವು 432,000 ವರ್ಷಗಳು, ದ್ವಾಪರಯುಗವು 864,000 ವರ್ಷಗಳು, ತ್ರೇತಾಯುಗವು 1,296,000 ವರ್ಷಗಳು ಹಾಗೂ ಸತ್ಯಯುಗವು 1,728,000 ವರ್ಷಗಳು. ಈ 4 ಯುಗಗಳನ್ನು ಸೇರಿಸಿದರೆ ಒಂದು ಚತುರ್ಯುಗ ಆಗುತ್ತದೆ. ಒಂದು ಚತುರ್ಯುಗವನ್ನು ಒಂದು ಮಹಾಯುಗ ಎಂದು ಕೂಡ ಕರೆಯುತ್ತೇವೆ. ಇಂತಹ 1,000 ಮಹಾಯುಗಗಳನ್ನು ಒಂದು ಕಲ್ಪ ಎಂದು ಹೇಳುತ್ತೇವೆ. ಈ ಒಂದು ಕಲ್ಪ ಬ್ರಹ್ಮನ ಕೇವಲ 1 ದಿನ ಅಥವಾ ಹಗಲು, ಅಂದರೆ 12 ಗಂಟೆಗಳ ಕಾಲ. ಮತ್ತೆ 1,000 ಮಹಾಯುಗಗಳು ಬ್ರಹ್ಮನ 1 ರಾತ್ರಿ. ಇಂತಹ ಲೆಕ್ಕದಲ್ಲಿ ಬ್ರಹ್ಮದೇವನು 100 ವರ್ಷಗಳ ಕಾಲ ಬದುಕುತ್ತಾನೆ. 100 ವರ್ಷಗಳು ಮುಗಿದ ನಂತರ ಇಡೀ ಬ್ರಹ್ಮಾಂಡವು ಪ್ರಳಯವಾಗಿ ನಾಶವಾಗುತ್ತದೆ. ಈ ಬ್ರಹ್ಮನ 100 ವರ್ಷಗಳು ವಿಷ್ಣುವಿನ ಒಂದೇ ಒಂದು ಉಸಿರಾಟ, 1 ಸೆಕೆಂಡ್. ಇದು ಭಗವಂತನ ಅಥವಾ ವಿಷ್ಣುವಿನ ಶಕ್ತಿ. ಅಂತಹ ಮಹಾವಿಷ್ಣು ಕೂಡ, ಅಂತಹ ವಿಷ್ಣು ಕೂಡ ಕೃಷ್ಣನ ಸ್ವಾಂಶ ವಿಸ್ತರಣೆ ಅಥವಾ ಎಕ್ಸ್ಪ್ಯಾನ್ಷನ್, ಕೃಷ್ಣನಿಂದ ಹೊರ ಬಂದವನು, ಕೃಷ್ಣನಿಂದ ಬಂದವನು, ವಿಷ್ಣುವಿನ ಮೂಲನು ಆ ಕೃಷ್ಣನು. ಕೃಷ್ಣನಿಗೆ ಮತ್ತು ವಿಷ್ಣುವಿಗೆ ವ್ಯತ್ಯಾಸವಿಲ್ಲ. ಭಗವಂತನ ಎಲ್ಲಾ ಅವತಾರಗಳಿಗೆ ಒಂದೇ ಶಕ್ತಿ ಇರುತ್ತದೆ. ಉದಾಹರಣೆಗೆ, ನಾನು ಇವತ್ತು 1 ಬಟ್ಟೆಯನ್ನು ಧರಿಸುತ್ತೇನೆ, ನಾಳೆ 1 ಬಟ್ಟೆಯನ್ನು ಹಾಕುತ್ತೇನೆ, ವೇಷವನ್ನು ಹಾಕುತ್ತೇನೆ, ನನ್ನ ಶಕ್ತಿ ಬದಲಾವಣೆ ಆಯಿತೇ? ಇಲ್ಲವೇ ಇಲ್ಲ. ಅದೇ ರೀತಿಯಲ್ಲಿ ಕೃಷ್ಣನು ಎಷ್ಟು ಅವತಾರಗಳಲ್ಲಿ ಬಂದರೂ ಅವನ ಶಕ್ತಿ ಕಡಿಮೆ ಆಗುವುದೇ ಇಲ್ಲ. ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ವಶಿಷ್ಯತೆ. ಭಗವಂತನ ಶಕ್ತಿ ಹಾಗೇ ಇರುತ್ತದೆ. ದೀಪಾರ್ಚಿರೇವ ಹಿ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತಾದೃಗೇವ ಹಿತ ವಿಷ್ಣುತಯ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಒಂದು ದೀಪ ಇದೆ, ಅದರ ಜ್ಯೋತಿ ಅಥವಾ ಜ್ವಾಲೆಯನ್ನು ಇನ್ನು ಅನೇಕ ದೀಪಗಳಿಗೆ ಹಚ್ಚಿ. ಆ ಮೊದಲನೆಯ ದೀಪ ಎಷ್ಟು ಬೆಳಕನ್ನು ಕೊಡುತ್ತದೋ ಎಲ್ಲಾ ದೀಪಗಳು ಒಂದೇ ಬೆಳಕನ್ನು ಕೊಡುತ್ತದೆ. ಆದರೂ ಮೊದಲನೆಯ ದೀಪ ಎಂಬ ಒಂದು ಗುರುತು ಉಂಟು. ಅದೇ ರೀತಿಯಲ್ಲಿ ಒಬ್ಬ ಕೃಷ್ಣನು ಅನೇಕ ಅವತಾರಗಳನ್ನು ತಾಳುತ್ತಾನೆ, ಒಬ್ಬ ಕೃಷ್ಣನು, ಆದರೂ ಅವನ ಶಕ್ತಿ ಕಡಿಮೆಯಾಗುವುದೇ ಇಲ್ಲ. ಹೇಗೆ ಎಲ್ಲಾ ದೀಪಗಳು ಒಂದೇ ಪ್ರಕಾಶವನ್ನು ನೀಡುತ್ತದೋ ಕೃಷ್ಣನ ಎಲ್ಲಾ ಅವತಾರಗಳಲ್ಲಿ ಒಂದೇ ಶಕ್ತಿ ಇರುತ್ತದೆ. ರಾಮ, ನರಸಿಂಹ, ಮತ್ಸ್ಯ, ಕೂರ್ಮ ಹಾಗೂ ಇನ್ನೂ ಅನೇಕ ಅವತಾರಗಳಿಗೆ ಒಂದೇ ಶಕ್ತಿ. ಆದರೂ ಮೊದಲನೆಯ ದೀಪದ ಒಂದು ಗುರುತು ಇದ್ದಂತೆ ಎಲ್ಲಾ ಅವತಾರಗಳಿಗೆ ಮೊದಲನೆಯವನು ಕೃಷ್ಣನೇ, ಮೂಲವು ಕೃಷ್ಣನೇ. ಕೃಷ್ಣನೇ ಎಲ್ಲಾ ದೀಪಗಳಿಗೂ ಅಥವಾ ಎಲ್ಲಾ ಅವತಾರಗಳಿಗೂ ಮೂಲ ಪುರುಷ ಎಂದು ಹೇಳಲೇಬೇಕಾಗುತ್ತದೆ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಭಗವಂತನ ಅನೇಕ ಅವತಾರಗಳನ್ನು ವಿವರಿಸುತ್ತಾ 28ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಏತೇ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಅಂದರೆ ಆಗಲೇ ವಿವರಿಸಿರುವ ಎಲ್ಲಾ ಭಗವಂತನ ಅವತಾರಗಳು, ಏತೇ ಚಾಂಶ ಕಲಾಹ ಪುಂಸಃ, ಭಗವಂತನ ಸ್ವಾಂಶ ವಿಸ್ತರಣೆಗಳು ಅಥವಾ ಅಂತಹ ಸ್ವಾಂಶ ವಿಸ್ತರಣೆಗಳ ಅಂಶಗಳು. ಕೃಷ್ಣಸ್ತು ಭಗವಾನ್ ಸ್ವಯಂ, ಆದರೆ ಕೃಷ್ಣನು ಸ್ವಯಂ ಭಗವಂತನು, ದೇವೋತ್ತಮ ಪರಮ ಪುರುಷನು, ಎಲ್ಲರಿಗೂ ಮೂಲನು, ಹೀಗೆ ಹೇಳಿದೆ ಶ್ರೀಮದ್ ಭಾಗವತದಲ್ಲಿ. ಈ ರೀತಿಯಲ್ಲಿ ಶಾಸ್ತ್ರಗಳು ಏನು ಹೇಳುತ್ತದೋ ಅದನ್ನು ನಾವು ಅಂಗೀಕರಿಸಬೇಕು. ಆದ್ದರಿಂದ ಭಗವಂತನಿಗೆ ರೂಪವಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದಾಗ ಅದನ್ನು ನಾವು ಅಂಗೀಕರಿಸಬೇಕು, ಒಪ್ಪಿಕೊಳ್ಳಬೇಕು. ಕೆಲವೊಂದು ಕಡೆ ಭಗವಂತನಿಗೆ ರೂಪವಿಲ್ಲ ಎಂದು ಅಲ್ಲಿ ಇಲ್ಲಿ ಶಾಸ್ತ್ರಗಳಲ್ಲಿ ನೋಡಬಹುದು. ಆದರೆ ಅದರ ನಿಜವಾದ ಅರ್ಥ ಗುರುಗಳ ಕೃಪೆಯಿಂದ ಮಾತ್ರ ನಮಗೆ ತಿಳಿಯುತ್ತದೆ. ವೇದಗಳು ಭಗವಂತನಿಗೆ ರೂಪವಿಲ್ಲ ಎಂದು ಹೇಳಿದಾಗ ಆಚಾರ್ಯರು ಅದರ ಅರ್ಥವನ್ನು ಅದೇ ವೇದಗಳಿಂದ ನಮಗೆ ಸ್ಪಷ್ಟವಾಗಿ ಅರ್ಥವನ್ನು ವಿವರಿಸುತ್ತಾರೆ. ಭಗವಂತನಿಗೆ ರೂಪವಿಲ್ಲ ಎಂದು ಹೇಳಿದಾಗ ಅದರ ಅರ್ಥ ಭಗವಂತನಿಗೆ ನಮ್ಮ ಹಾಗೆ ರೂಪವಿಲ್ಲ ಎಂದು ಅರ್ಥ. ಭಗವಂತನ ರೂಪ ಸಚ್ಚಿದಾನಂದ ಸ್ವರೂಪ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಆತನ ದೇಹ ಸತ್, ಚಿತ್ ಮತ್ತೆ ಆನಂದ. ಅಂದರೆ ಆತನ ರೂಪ ಸತ್, ಸನಾತನವಾದದ್ದು, ಚಿತ್ ಸಂಪೂರ್ಣ ಜ್ಞಾನಮಯವಾದದ್ದು, ಹಾಗೂ ಆನಂದ ಸಂಪೂರ್ಣವಾಗಿ ಆನಂದಮಯವಾದದ್ದು. ನಮ್ಮ ದೇಹ ಅಸತ್ ಅಂದರೆ ತಾತ್ಕಾಲಿಕವಾದದ್ದು, ಟೆಂಪರರಿ. ಅಚಿತ್ ಅಂದರೆ ಅಜ್ಞಾನಮಯವಾದದ್ದು. ನಿರಾನಂದ ಅಂದರೆ ದುಃಖಮಯವಾದದ್ದು. ಭಗವಂತನ ದೇಹಕ್ಕೆ ಹಾಗೆ ವಿರುದ್ಧವಾದದ್ದು. ಆದ್ದರಿಂದ ಭಗವಂತನಿಗೆ ರೂಪವಿಲ್ಲ ಎಂದು ಹೇಳಿದಾಗ ಅದು ನಮ್ಮ ದೇಹದ ಹಾಗೆ ಭಗವಂತನಿಗೆ ರೂಪವಿಲ್ಲ ಎಂದು ಅರ್ಥ. ನಮ್ಮ ಭೌತಿಕ ಇಂದ್ರಿಯಗಳಲ್ಲಿ ಭಗವಂತನನ್ನು ನೋಡಲಾರೆವು, ಅರಿಯಲಾರೆವು. ಆದರೆ ಭಗವಂತನು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಅವತರಿಸಿದಾಗ ನಮಗೆ ಕಾಣುತ್ತಾನೆ, ಕಾಣಿಸಿಕೊಳ್ಳುತ್ತಾನೆ. ಇದು ಅವನ ಕೃಪೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ. ಉದಾಹರಣೆಗೆ ಭಗವಂತನ ಚಿತ್ರ ಒಂದಿದೆ, ಫೋಟೋ ಅಥವಾ ಪೇಂಟಿಂಗ್. ಈ ಭಗವಂತನ ಚಿತ್ರವೂ ಕೂಡ ಭಗವಂತನೇ. ಕೃಷ್ಣನ ಒಂದು ಭಾವಚಿತ್ರವೂ ಕೂಡ ಸಾಕ್ಷಾತ್ ಕೃಷ್ಣನೇ. ಕೃಷ್ಣನ ನಾಮ ಶಬ್ದವೂ ಕೂಡ ಸಾಕ್ಷಾತ್ ಕೃಷ್ಣನೇ. ಈ ಕೃಷ್ಣನ ಚಿತ್ರವನ್ನು ನಾವು ಊಹಾತ್ಮಕ ಚಿತ್ರ ಎಂದು ಭಾವಿಸಬಾರದು. ಏಕೆಂದರೆ ಅದು ಶಾಸ್ತ್ರಗಳಲ್ಲಿ ಹೇಳಿದಂತೆ ಕೃಷ್ಣನ ರೂಪವನ್ನು ಚಿತ್ರಿಸಲ್ಪಟ್ಟಿದೆ. ಕೃಷ್ಣನು ಹೇಗೆ ಇರುತ್ತಾನೆ ಎಂದು ಹೇಳಿದೆ, ವಿವರಿಸಿದೆ. ವೇಣುಂ ಕ್ವನಂತ ಮರ ವಿಂದದಲಾಯ ತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ವೇಣು ಅಂದರೆ ಕೊಳಲು, ಫ್ಲೂಟ್. ಕೃಷ್ಣನು ಕೊಳಲನ್ನು ಊದುತ್ತಿರುತ್ತಾನೆ. ವೇಣುಂ ಕ್ವನಂತಂ ಅರವಿಂದ ದಳಾಯ ತಾಕ್ಷಂ. ಅರವಿಂದ ಅಂದರೆ ಕಮಲದ ದಳ, ಲೋಟಸ್ ಪೆಟಲ್. ಅವನ ನೇತ್ರಗಳು ಕಮಲದ ದಳಗಳ ಹಾಗೆ ಅತಿ ಸುಂದರವಾಗಿ ಇರುತ್ತವೆ. ವೇಣುಂ ಕ್ವನಂತಂ ಅರವಿಂದ ದಳಾಯ ತಾಕ್ಷಂ ಬರ್ಹಾವತಂಸಂ. ನಂತರ ಬರ್ಹಾವತಂಸಂ ಅಂದರೆ ನವಿಲಿನ ಗರಿ. ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ನವಿಲಿನ ಗರಿ ಅಂದರೆ ತುಂಬಾ ಇಷ್ಟ. ವಿಷ್ಣುವಿನ ಅಥವಾ ಕೃಷ್ಣನ ಎಲ್ಲಾ ಚಿತ್ರಗಳಲ್ಲಿ ನಾವು ನವಿಲಿನ ಗರಿಯನ್ನು ನೋಡಬಹುದು. ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ. ಆತನ ವರ್ಣ ಕಪ್ಪು ಮೇಘದ ವರ್ಣ, ನೀಲಮೇಘ ಶ್ಯಾಮ. ಸುಂದರಾಂಗಂ ಅವನು ಅತಿ ಸುಂದರವಾಗಿರುತ್ತಾನೆ. ಸುಂದರಾಂಗಂ ಅತಿ ಸುಂದರವಾದ ದೇಹವು ಅವನದು. ನಂತರ ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ. ಕಂದರ್ಪ ಅಂದರೆ ಮನ್ಮಥನು. ಮನ್ಮಥನು ತುಂಬಾ ಸುಂದರವಾಗಿರುತ್ತಾನೆ. ಆದರೆ ಕೃಷ್ಣನು ಮನ್ಮಥನ ಸೌಂದರ್ಯವನ್ನು ಅನೇಕ ಕೋಟಿ ಕೋಟಿ ಬಾರಿ ಮೀರಿದವನು. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ನಂತರ ವಿಶೇಷ ಶೋಭಂ, ಕೃಷ್ಣನ ಅವನದೇ ಆದ ಒಂದು ವಿಶೇಷ ಅಂದವಿದೆ, ಸೌಂದರ್ಯವಿದೆ. ಅಂತಹ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಬ್ರಹ್ಮದೇವನು ಹೇಳುತ್ತಾನೆ. ಈ ರೀತಿಯಲ್ಲಿ ಭಗವಂತನ ವರ್ಣನೆಗಳನ್ನು ಶಾಸ್ತ್ರಗಳಲ್ಲಿ ಯಥಾರೂಪದಲ್ಲಿ ನೀಡುತ್ತದೆ. ಈ ವಿವರಣೆಗಳಂತೆ ಭಗವಂತನ ಫೋಟೋ ಅಥವಾ ಚಿತ್ರಗಳು ಬರೆಯಲ್ಪಡುತ್ತದೆ, ಚಿತ್ರಿಸಲ್ಪಡುತ್ತದೆ. ಆದ್ದರಿಂದ ಕೃಷ್ಣನ ರೂಪವು ಸತ್ಯ. ದೇವರಿಗೆ ಕೃಷ್ಣನಿಗೆ ರೂಪ ಉಂಟು, ಇದರಲ್ಲಿ ಸಂದೇಹವೇ ಇಲ್ಲ. ಅಂತಹ ರೂಪವನ್ನು, ಆ ಭಗವಂತನ ರೂಪವನ್ನು ಸ್ಮರಿಸಿದಾಗ, ಮರಣದ ಸಮಯದಲ್ಲಿ ಸ್ಮರಿಸಿದಾಗ, ಮರಣದ ಸಮಯದಲ್ಲಿ ಯೋಚಿಸಿದಾಗ ಅವನ ಲೋಕಕ್ಕೆ ಹೋಗಿ ಸೇರುತ್ತೇವೆ. ಅಂತಕಾಲೇ ಚಮಾಂ ಏವ. ಯಾರು ಅಂತ್ಯಕಾಲದಲ್ಲಿ ಕೃಷ್ಣನ ರೂಪವನ್ನು ಸ್ಮರಿಸುತ್ತಾರೋ, ಕೃಷ್ಣನ ನಾಮವನ್ನು ಯಾರು ಹೇಳುತ್ತಾರೋ, ಅವರು ಖಂಡಿತವಾಗಿಯೂ ಅವನ ಲೋಕಕ್ಕೆ ಹೋಗಿ ಸೇರುತ್ತಾರೆ. ಏಕೆಂದರೆ ಕೃಷ್ಣನಿಗೆ ಹಾಗೂ ಅವನ ರೂಪಕ್ಕೆ ಮತ್ತು ನಾಮಕ್ಕೆ ವ್ಯತ್ಯಾಸವಿಲ್ಲ. ಆದ್ದರಿಂದ ಕೃಷ್ಣನ ರೂಪವನ್ನ ನಾಮವನ್ನ ಸ್ಮರಿಸುತ್ತಾ ಯಾರು ಮರಣಿಸುತ್ತಾರೋ ಅವರು ಖಂಡಿತವಾಗಿಯೂ ಆ ಭಗವಂತನ ಧಾಮಕ್ಕೆ ಹೋಗಿ ಸೇರುತ್ತಾರೆ, ಇದರಲ್ಲಿ ಸಂದೇಹವೇ ಇಲ್ಲ. ಹರೇ ಕೃಷ್ಣ.